ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಆತನನ್ನು ಆರಾಧಿಸಿರಿ. ಪ್ರಿಯ ಕೇಳುಗರೆ, ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಮೂರು ದೂತರ ಸಂದೇಶದಲ್ಲಿ ಅತಿ ಮುಖ್ಯವಾದಂತಹ ಮತ್ತೊಂದು ವಿಚಾರವೇನೆಂದರೆ ಆತನನ್ನು ಆರಾಧಿಸಿರಿ ಎಂಬುದಾಗಿ. ಯಾಕೆಂದರೆ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವುದಾದರೆ, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಹಾಗಾದರೆ ಆತನನ್ನು ಆರಾಧಿಸಿರಿ ಅಂದರೆ ಏನು ಎನ್ನುವಂಥ ವಿಚಾರವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಭೂಮಿ ಆಕಾಶಗಳನ್ನು ಉಂಟು ಮಾಡಿರತಕ್ಕಂಥ ಸ್ವಾಮಿ, ನೀನೇ ದೇವರು, ನೀನಲ್ಲದೆ ನಮಗೆ ಬೇರೆ ದೇವರುಗಳಿಲ್ಲ. ಯಾಕೆಂದರೆ ನೀನು ನಮ್ಮನ್ನು ನಿನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದೀಯ. ನೀನು ನಮ್ಮನ್ನು ಸೃಷ್ಟಿ ಮಾಡಿರುವಾಗ ನಾವು ಯಾವ ರೀತಿಯಲ್ಲಿ ಸೃಷ್ಟಿಕರ್ತನನ್ನು ಆರಾಧಿಸಬೇಕು, ಆತನಿಗೆ ನಾವು ಯಾವ ರೀತಿಯಲ್ಲಿ ವಿಧೇಯರಾಗಬೇಕು ಅನ್ನುವಂಥ ವಿಚಾರವನ್ನು ಈ ಸಮಯದಲ್ಲಿ ನಾವು ಧ್ಯಾನಿಸಲು ಹೋಗುವವರಾಗಿದ್ದೇವೆ. ನೀನು ಪರಲೋಕದ ದೇವರು, ನಮ್ಮ ಸಂಗಡಿರು. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಸೃಷ್ಟಿ ವಸ್ತುಗಳನ್ನೆಲ್ಲ ಸೃಷ್ಟಿಕರ್ತನನ್ನು ಆರಾಧಿಸುವ ಹಾಗೆ ಈ ದಿನದಲ್ಲಿ ಅರ್ಥ ಮಾಡಿಕೊಂಡು ಅದರಂತೆ ನಡೆಯುವ ಹಾಗೆ ಅವರ ಮನಸ್ಸುಗಳಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಮಿತ್ತವಾಗಿ ಇದೋ ಸೃಷ್ಟಿಕರ್ತನು ಪರಲೋಕದಲ್ಲಿದ್ದಾನೆ, ಆತನೇ ನಮ್ಮನ್ನು ಸೃಷ್ಟಿಸಿದ ದೇವರು ಎಂಬುದನ್ನು ಅರಿತುಕೊಳ್ಳುವ ಹಾಗೆ ಈ ಸಮಯದಲ್ಲಿ ನೀನು ನಮ್ಮ ಸಂಗಡ ಮಾತನಾಡು, ಪ್ರೇರೇಪಿಸು, ಆಶೀರ್ವದಿಸು, ಮುನ್ನಡೆಸು. ನೀನೇ ನಮ್ಮ ಮಧ್ಯಸ್ಥಿಕನಾಗಿದ್ದು ನಮ್ಮನ್ನು ನಿಯಂತ್ರಿಸಿ ನಾವು ತೆಗೆದುಕೊಳ್ತಕ್ಕಂಥ ಪ್ರತಿಯೊಂದು ವಾಕ್ಯದಲ್ಲಿಯೂ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆ. ಆಮೆನ್. ನಾವು ಹೀಗಾಗಲೇ ಆತನನ್ನು ಆರಾಧಿಸಿರಿ ಎಂಬುದಾಗಿ ಹೇಳುವಾಗ ಆತನು ಪರಲೋಕವನ್ನು, ಭೂಲೋಕವನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನನ್ನೇ ಆರಾಧಿಸಿರಿ ಎಂದು ಮಹಾಶಬ್ದದಿಂದ ಇಲ್ಲಿ ದೇವದೂತ ಹೇಳುವುದನ್ನು ನಾವು ಕೇಳುವಂತೆಯಾಗಿದ್ದೇವೆ. ಸೃಷ್ಟಿಕರ್ತನನ್ನು ಆರಾಧಿಸಿರಿ ಎಂದು ಇಲ್ಲಿ ದೇವರು ಕೊನೆಯ ಕಾಲದಲ್ಲಿರತಕ್ಕಂಥ ನಮಗೆ ಎಚ್ಚರಿಕೆ ಸಂದೇಶವಾಗಿ ಕರೆಯುವವರಾಗಿದ್ದಾರೆ. ಯಾಕೆ ದೇವರು ಸೃಷ್ಟಿಕರ್ತನನ್ನು ಆರಾಧಿಸಿರಿ ಎಂದು ಕರೆಯುವವರಾಗಿದ್ದಾರೆ ಅಂದರೆ, ಸೈತಾನ ತನ್ನ ಕುತಂತ್ರದಿಂದ ಸತ್ಯವೇದಕ್ಕೆ ವಿರುದ್ಧವಾಗಿ ಜನರನ್ನು ಮಾರ್ಗವನ್ನು ತಪ್ಪಿಸುವುದರ ಮೂಲಕವಾಗಿ, ಸೃಷ್ಟಿಯ ಬಗ್ಗೆ ತಪ್ಪಾಗಿ ಬೋಧನೆಯನ್ನು ನೀಡುವುದರ ಮೂಲಕವಾಗಿ ಜನಗಳನ್ನು ಬೇರೆ ಕಡೆಗೆ ತಳ್ಳಿದ್ದಾನೆ. ಅಂದರೆ ದೇವರೇ ಎಲ್ಲವನ್ನು ಸೃಷ್ಟಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಆದರೆ ಸೈತಾನ ದೇವರಲ್ಲ ಎಂಬುದಾಗಿ ಚಾರ್ಲ್ಸ್ ಡಾರ್ವಿನ್ ಅಂತಕ್ಕಂತಹ ಆ ವಿಕಾಸ ಸಿದ್ಧಾಂತಕ್ಕೆ ಅನೇಕರನ್ನು ತನ್ನ ಕುತಂತ್ರದಿಂದ ಬೇರೆ ಕಡೆಗೆ ನಡೆಸುವಂಥವನಾಗಿದ್ದಾನೆ. ಎಲ್ಲವೂ ಸಹ ಒಂದು ಚಿಕ್ಕ ಅಣುವಿನಿಂದ ಸೃಷ್ಟಿಯಾಯಿತು. ದೇವರು ಯಾವುದನ್ನು ಸಹ ಸೃಷ್ಟಿ ಮಾಡಿಲ್ಲ. ಹೇಗೆ ನಾವು ವಿಜ್ಞಾನದಲ್ಲಿ ಓದುವಂಥವರಾಗಿದ್ದೇವೆ, ಮಂಗನಿಂದ ಮಾನವ ಬಂದ ಎಂಬುದ ಆ ಒಂದು ಸಿದ್ಧಾಂತವನ್ನು ಸೈತಾನನು ಈ ಲೋಕದಲ್ಲಿ ಎಲ್ಲ ಜನರ ಮನಸ್ಸಿನಲ್ಲಿಯೂ ವಿಷದ ಬೀಜವನ್ನು ಬಿತ್ತಿ ದೇವರು ಸೃಷ್ಟಿಕರ್ತನಲ್ಲ ಎಂಬುದಾಗಿ ತಂದು ಇಟ್ಟಿದ್ದಾನೆ. ಅದಕ್ಕೋಸ್ಕರವೇ ದೇವರು ಈ ಕೊನೆಯ ಕಾಲದಲ್ಲಿ ನಾನು ನಿಮ್ಮ ಸೃಷ್ಟಿಕರ್ತನು, ನನ್ನ ಸ್ವಂತ ಸ್ವರೂಪದಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದೇನೆ, ಹಾಗಾಗಿ ನನ್ನನ್ನು ಆರಾಧಿಸಿರಿ ಎಂಬುದಾಗಿ ದೇವರು ಕರೆಯುವಂಥವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅನೇಕ ವಾಕ್ಯಗಳು ನಮಗೆ ತಿಳಿಯಪಡಿಸ್ತಕ್ಕಂಥದ್ದಾಗಿದೆ ದೇವರೇ ಸೃಷ್ಟಿಕರ್ತ ಎಂಬುದಾಗಿ. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ ನಮ್ಮ ಸತ್ಯವೇದವನ್ನು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಲ್ಲಿ ತಿರುಗಿಸುವುದಾದರೆ, ಈ ಸತ್ಯವೇದ ಯಾವ ರೀತಿಯಲ್ಲಿ ದೇವರು ಆರಂಭಿಸ್ತಕ್ಕಂಥವರಾಗಿದ್ದಾರೆ ಎಂದರೆ, ಆದಿಯಲ್ಲಿ ಅಂದರೆ ಎಲ್ಲದಕ್ಕಿಂತ ಮೊದಲು, ಅದಕ್ಕೆ ದೇವರು ಹೇಳ್ತಕ್ಕಂಥವ್ರ ಆದಿಯಲ್ಲಿ ದೇವರು, ಬೇರೆ ಯಾವ ಮನುಷ್ಯನೂ ಅಲ್ಲ. ಬೇರೆ ಯಾರೂ ಅಲ್ಲ, ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರು ಆಕಾಶವನ್ನ ಭೂಮಿಯನ್ನ ಸೃಷ್ಟಿ ಮಾಡಿದನು ಎಂಬುದಾಗಿ, ಆತನೇ ಎಲ್ಲವನ್ನ ಉಂಟು ಮಾಡಿದನು ಎಂಬುದಾಗಿ ಮತ್ತೊಂದು ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಅದನ್ನು ನಾವು ಯೋಹಾನನು ಬರೆದ ಸುವಾರ್ತೆ 1:1-3 ತನಕ ನಾವು ಓದುವುದಾದರೆ ಅಲ್ಲಿ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರೊಂದಿಗೆ ಇದ್ದನು, ಆ ವಾಕ್ಯವು ದೇವರಾಗಿದ್ದನು, ಆತನೇ ಆದಿಯಲ್ಲಿ ದೇವರೊಂದಿಗೆ ಇದ್ದನು, ಎಲ್ಲವೂ ಆತನಿಂದ ಉಂಟಾಯಿತು, ಉಂಟಾದದಲ್ಲಿ ಆತನಿಲ್ಲದೆ ಯಾವುದೂ ಉಂಟಾಗಲಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಎಲ್ಲವನ್ನ ಸಹ ಆದಿಯಲ್ಲಿ ವಾಕ್ಯ ಎಂದರೆ ಕ್ರಿಸ್ತನು, ಕ್ರಿಸ್ತನ ಮೂಲಕವಾಗಿಯೇ ದೇವರು ಎಲ್ಲವನ್ನ ಸೃಷ್ಟಿಸಿದ್ದಾನೆ ಎಂಬುದಾಗಿ ಈ ವಾಕ್ಯ ನಮಗೆ ಎಚ್ಚರಿಸತಕ್ಕಂಥದ್ದಾಗಿದೆ. ಇನ್ನು ಮುಂದುವರೆದು ನಾವು ನೋಡಬೇಕಾದರೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 1:1-2 ತನಕ ನಾವು ಓದುವುದಾದರೆ ಅಲ್ಲಿಯೂ ಸಹ ದೇವರು ಪುನರಾವರ್ತಿ ದೃಢೀಕರಿಸತಕ್ಕಂಥವರಾಗಿದ್ದಾರೆ. ದೇವರೇ ಸೃಷ್ಟಿಕರ್ತ, ಕ್ರಿಸ್ತನ ಮೂಲಕವಾಗಿಯೇ ಎಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ. ಕಳೆದ ಕಾಲದಲ್ಲಿ ಪಿತೃಗಳ ಸಂಗಡ ಪ್ರವಾದಿಗಳ ಮುಖಾಂತರ ನಾನಾ ಸಮಯಗಳಲ್ಲಿ ವಿಧ ವಿಧವಾದ ರೀತಿಯಲ್ಲಿ ಮಾತನಾಡಿದಂಥ ದೇವರು ಈ ಅಂತ್ಯದ ಕಾಲಗಳಲ್ಲಿ ನಮ್ಮ ಸಂಗಡ ತನ್ನ ಮಕನ ಮುಖಾಂತರ ಮಾತನಾಡಿದ್ದಾನೆ. ಈತನನ್ನು ಎಲ್ಲದಕ್ಕೂ ಬಾಧ್ಯಸ್ಥನಾಗಿ ನೇಮಿಸಿದನು, ಆತನ ಮೂಲಕವೇ ಲೋಕಗಳನ್ನು ಉಂಟು ಮಾಡಿದನು. ನಾವು ಗಮನಿಸಬೇಕಾದಂಥ ವಿಚಾರವೇನೆಂದರೆ ಯೇಸು ಸ್ವಾಮಿಯ ಮೂಲಕವಾಗಿಯೇ ಈ ಲೋಕ ಅಲ್ಲ ಪ್ರಿಯ ಕೇಳುಗರೆ, ಯಾವುದೆಲ್ಲ ಲೋಕ ಇದೆ ಎಲ್ಲಾ ಲೋಕವನ್ನ ದೇವರೇ ಕ್ರಿಸ್ತನ ಮುಖಾಂತರವಾಗಿ ಸೃಷ್ಟಿ ಮಾಡಿದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನು ಮುಂದುವರೆದು ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಯಾವುದನ್ನೆಲ್ಲ ಕ್ರಿಸ್ತನು ಸೃಷ್ಟಿ ಮಾಡಿದನು, ದೇವರು ಸೃಷ್ಟಿ ಮಾಡಿದನು ಎನ್ನುವುದಕ್ಕೆ ಮತ್ತೊಂದು ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕೊಲೋಸಿಯದವರಿಗೆ ಬರೆದ ಪತ್ರಿಕೆ 1:15-17 ತನಕ ಓದುವುದಾದ್ರೆ, ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಪ್ರತಿಯೊಂದು ಸೃಷ್ಟಿಗೆ ಜ್ಯೇಷ್ಠನೂ ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯಗಳೆಲ್ಲವೂ ಸಿಂಹಾಸನಗಳಾಗಲಿ ಇಲ್ಲವೇ ಪ್ರಭುತ್ವಗಳಾಗಲಿ ಇಲ್ಲವೇ ದೊರೆತನಗಳಾಗಲಿ ಇಲ್ಲವೇ ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು, ಸರ್ವವೂ ಆತನಿಂದಲೂ ಆತನಿಗೋಸ್ಕರವೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲದಕ್ಕೂ ಮೊದಲು ಇದ್ದಾತನು, ಆತನು ಸಮಸ್ತಕ್ಕೂ ಆಧಾರ ಆಗಿದ್ದಾನೆ. ಪ್ರಿಯ ಕೇಳುಗರೆ, ಎಷ್ಟು ಚೆನ್ನಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೃಶ್ಯ ಅದೃಶ್ಯ, ನಾವು ನೋಡ್ತಕ್ಕಂಥದ್ದು ನೋಡದೇ ಇರತಕ್ಕಂಥ ಎಲ್ಲವೂ ಸಹ ದೇವರೇ ಸೃಷ್ಟಿ ಮಾಡಿದ್ದಾನೆ, ತನ್ನ ಮಗನ ಮುಖಾಂತರವಾಗಿ ಕ್ರಿಸ್ತನ ಮುಖಾಂತರವಾಗಿ ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡಿ ಅವುಗಳನ್ನು ಹಾಗೆ ಬಿಟ್ಟಿಲ್ಲ ಪ್ರಿಯರೇ, ಆತನು ಸೃಷ್ಟಿಕರ್ತನು, ಆತನು ಎಲ್ಲವನ್ನ ಪೋಷಿಸುವಂತಹ ದೇವರು ಎಂಬುದಾಗಿ ಮತ್ತೊಂದು ವಾಕ್ಯದಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ನೆಹೆಮಯನ ಪ್ರವಾದನೆ ಗ್ರಂಥದಲ್ಲಿ 9:7 ತಿಳಿಸ್ತಕ್ಕಂಥದ್ದಾಗಿದೆ, ನಾನು ಒಬ್ಬನೇ ಕರ್ತನಾಗಿದ್ದಿ, ನೀನು ಆಕಾಶವನ್ನು ಅವುಗಳ ಸಮಸ್ತ ಸೈನ್ಯವನ್ನ ಭೂಮಿಯನ್ನು ಅದರಲ್ಲಿರುವುಗಳನ್ನು ಸಮುದ್ರಗಳನ್ನು ಅವುಗಳಲ್ಲಿರುವ ಸಮಸ್ತವನ್ನು ಉಂಟಿ ಮಾಡಿದ್ದಲ್ಲದೆ ಅವುಗಳನ್ನೆಲ್ಲ ಕಾಪಾಡುತ್ತಿ, ಇದಲ್ಲದೆ ಆಕಾಶಗಳ ಸೈನ್ಯವು ನಿನ್ನನ್ನ ಆರಾಧಿಸುತ್ತದೆ. ಹೌದು ಪ್ರಿಯ ಕೇಳುಗರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಎಲ್ಲವೂ ಸಹ ದೇವರೇ ಸೃಷ್ಟಿಕರ್ತನು, ಆತನು ಎಲ್ಲವನ್ನ ಸೃಷ್ಟಿ ಮಾಡಿ ಆತನಿಗೆ ಆರಾಧಿಸುವಾಗೆ ಕರೆಯುವಂತೆವನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲದೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆತನು ಎಲ್ಲವನ್ನ ಕಾಪಾಡುವಂತೆವನಾಗಿದ್ದಾನೆ ಎಂಬುದಾಗಿ. ಆದರೆ ಸೈತಾನ, ಈ ಚಾರ್ಲ್ಸ್ ಡಾರ್ವಿನ್ ವಿಕಾಸ ತತ್ವದ ಸಿದ್ಧಾಂತವನ್ನ ಈ ಲೋಕಕ್ಕೆ ನೆಲೆಗೊಳಿಸುವುದರ ಮೂಲಕವಾಗಿ ಮಂಗನಿಂದ ಮಾನವ ಎಂಬ ತತ್ವವನ್ನ ಪ್ರಸಿದ್ಧಿಪಡಿಸಿ ಅನೇಕರನ್ನ ನಾಸ್ತಿಕತ್ವಕ್ಕೆ, ಅಂದರೆ ದೇವರೇ ಇಲ್ಲ ಅನ್ನುವಂತಹ ಒಂದು ತತ್ವಕ್ಕೆ ನಡೆಸುವಂತವನಾಗಿದ್ದಾನೆ. ಆದ್ದರಿಂದಲೇ ದೇವರು ಈ ಲೋಕದ ಜನರಿಗೆ ಸೃಷ್ಟಿಕರ್ತನನ್ನು ಆರಾಧಿಸಿರಿ, ಯಾಕೆಂದರೆ ನಮ್ಮನ್ನು ಸೃಷ್ಟಿ ಮಾಡಿದ ಆತನು ದೇವರೇ ಎಂಬುದಾಗಿ ಕರೆಯುವಂತವನಾಗಿದ್ದಾನೆ. ಅದಕ್ಕೋಸ್ಕರವೇ ನಾವು ನೋಡುವಂತೆಯವರಾಗಿದ್ದೇವೆ. ಆದಿಕಾಂಡ ಪುಸ್ತಕದಲ್ಲಿ ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದಲೇ ಕೀರ್ತನೆಗಾರನು ತನ್ನ ಪುಸ್ತಕದಲ್ಲಿ 95:6 ತಿಳಿಸ್ತಕ್ಕಂಥವನಾಗಿದ್ದಾನೆ, ಬನ್ನಿರಿ ಆತನಿಗೆ ಹೆರಗಿ ಆರಾಧಿಸೋಣ, ನಮ್ಮನ್ನು ಉಂಟು ಮಾಡಿದ ಕರ್ತನ ಮುಂದೆ ಮೊಣಕಾಲೂರೋಣ ಎಂಬುದಾಗಿ ಕರೆಯುವಂತವನಾಗಿದ್ದಾನೆ. ದೇವರು ನಮ್ಮನ್ನು ಕರೆಯುವಂತವನಾಗಿದ್ದಾನೆ, ಯಾಕೆಂದರೆ ಆತನು ನಮ್ಮ ಸೃಷ್ಟಿಕರ್ತ. ಆದ್ದರಿಂದಲೇ ನಾವು ಆತನ ಬಳಿಗೆ ಬಂದು ಆತನನ್ನ ಮೊಣಕಾಲೂರಿ ಆರಾಧಿಸಬೇಕು, ಬನ್ನಿರಿ ಎಂಬುದಾಗಿ ದೇವರು ಕರೆಯತಕ್ಕಂತನಾಗಿದ್ದಾನೆ. ದಾವಿದ ತನ್ನ ಜನಗಳೆಲ್ಲರನ್ನು ಕರೀತಕ್ಕಂತನಾಗಿದ್ದಾನೆ. ತನ್ನ ರಾಜ್ಯದಲ್ಲಿ ಇರತಕ್ಕಂಥ ಜನಗಳನ್ನ ಕರೀತಕ್ಕಂಥವನಾಗಿದ್ದಾನೆ. ದೇವರು ಸಹ ನಮ್ಮನ್ನ ಕರೀತಕ್ಕಂಥವನಾಗಿದ್ದಾನೆ. ಒಂದು ವೇಳೆ ಅನೇಕರು ಹೇಳ್ತಕ್ಕಂಥವರಾಗಿದ್ದಾರೆ, ಹೇಗೆ ಅರ್ಥ ಮಾಡಿಕೊಳ್ಳುವುದು ದೇವರೇ ಸೃಷ್ಟಿಕರ್ತ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುವುದಾದರೆ ಅಲ್ಲಿ 1:20 ನಾವು ಓದುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಯಾರೆಲ್ಲ ಈ ಒಂದು ಸೃಷ್ಟಿಯನ್ನ ನೋಡುವಂತವರಾಗಿದ್ದಾರೋ ಅವರು ಯಾವುದೇ ರೀತಿಯಲ್ಲಿ ದೇವರೇ ಸೃಷ್ಟಿಕರ್ತ ಎಂಬುದಾಗಿ ಹಲ್ಲೆಗಳೆಯಲು ನೆವ ಹೇಳಲು ಯಾವುದೇ ರೀತಿಯಲ್ಲಿ ಕಾರಣವಿಲ್ಲ ಪ್ರಿಯರೇ. ಅವರು ಅರ್ಥ ಮಾಡಿಕೊಳ್ಳುವ ಹಾಗೆ ದೇವರು ಪ್ರಕೃತಿಯಲ್ಲಿ ನಾನೇ ನಿಮ್ಮ ಸೃಷ್ಟಿಕರ್ತನೇ ಎಂಬುದಾಗಿ ಅನೇಕ ವಿಚಾರಗಳನ್ನು ಇಟ್ಟಿದ್ದಾನೆ. ಹಾಗಾಗಿ ನಾವು ಯಾವುದೇ ರೀತಿಯಲ್ಲೂ ಸಹ ನೆವ ಹೇಳಲು ಸಾಧ್ಯವಿಲ್ಲ. ಸೃಷ್ಟಿಕರ್ತನೇ ನಮ್ಮನ್ನ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಎಂಬುದಾಗಿ ನಾವು ವಾಕ್ಯಗಳ ಮುಖಾಂತರವಾಗಿಯೂ ಅನೇಕ ವಿಚಾರಗಳನ್ನು ಈ ಲೋಕದಲ್ಲಿ ನೋಡುವುದರ ಮುಖಾಂತರವಾಗಿಯೂ ನಾವು ಅರಿತುಕೊಳ್ಳಬಹುದಾಗಿದೆ. ಆದ್ದರಿಂದ ಕೊನೆಯ ಕಾಲದಲ್ಲಿ ದೇವರು ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡತಕ್ಕಂಥವನಾಗಿದ್ದಾನೆ. ಸೃಷ್ಟಿಕರ್ತನನ್ನು ಆರಾಧಿಸಿರಿ ಎಂಬುದಾಗಿ ಕರೆಯುವಂಥವನಾಗಿದ್ದಾನೆ. ಪವಿತ್ರಾತ್ಮ ಭರಿತರಾಗಿ ಈ ಸತ್ಯವೇದವನ್ನು ಅನೇಕರು ಬರೆದಿದ್ದಾರೆ. ಆದರೆ ದೇವರೇ ತನ್ನ ಸ್ವಂತ ಕೈಬೆರಳಿನಿಂದ ಬರೆದಂತಹ ಒಂದು ವಿಚಾರವಿದೆ, ಅದೇನೆಂದರೆ 10 ಆಜ್ಞೆಗಳು. ಸೀನಾಯಿ ಬೆಟ್ಟದ ಮೇಲೆ ದೇವರು ಮೋಶೆಗೆ ನೀಡಿದಂತಹ ಈ 10 ಆಜ್ಞೆಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಈ 10 ಆಜ್ಞೆಗಳನ್ನೇ ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ 2 ಭಾಗಗಳಾಗಿ ವಿಂಗಡಿಸಿದರು. ಮೊದಲನೇ 4 ಆಜ್ಞೆಗಳು ಮನುಷ್ಯನು ದೇವರಿಗೆ ಸಲ್ಲಿಸಬೇಕಾದಂಥ ಕಾರ್ಯದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸಿ ಎನ್ನುವಂಥದ್ದನ್ನು, ನಿನ್ನಂತೆ ನಿನ್ನ ದೇವರನ್ನ ಪ್ರೀತಿಸುವಂಥದ್ದನ್ನು ತಿಳಿಸ್ತಕ್ಕಂಥದ್ದಾಗಿದೆ. ನಿನ್ನಂತೆ ನಿನ್ನ ದೇವರನ್ನ ಪ್ರೀತಿಸು ಅನ್ನುವುದು ಒಬ್ಬ ಮನುಷ್ಯನು ದೇವರಿಗೆ ಸಲ್ಲಿಸಬೇಕಾದಂಥ ಕಾರ್ಯವಾಗಿದೆ. ಉಳಿದ 6 ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನಿಗೆ ಸಲ್ಲಿಸಬೇಕಾದಂಥ ವಿಚಾರವಾಗಿದೆ. ಅದನ್ನೇ ಮತ್ತಾಯನ ಪುಸ್ತಕದಲ್ಲಿ ದೇವರು 22:37-40 ತಿಳಿಸುವಂತವರಾಗಿದ್ದಾರೆ. ಆದರೆ 10 ಆಜ್ಞೆಗಳಲ್ಲಿ ಮೊದಲನೇ 4 ಆಜ್ಞೆಗಳನ್ನು ನಾವು ಗಮನಿಸುವುದಾದರೆ ಅದರಲ್ಲಿ ದೇವರಿಗೆ ಸಲ್ಲಿಸ್ತಕ್ಕಂತಹ ಒಂದು ಕಾರ್ಯಗಳಿದೆ. ಈ ಮೊದಲು ದೇವರಿಗೆ ಸಲ್ಲಿಸ್ತಕ್ಕಂತಹ ಈ 4 ಕಾರ್ಯಗಳಲ್ಲಿ ಯಾವ ಸರ್ಕಾರವೂ ಸಹ ಅದರ ಜೊತೆ ಆಟಾಡಲು ಸಾಧ್ಯವಿಲ್ಲ, ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಅದನ್ನು ತಿರುಚಿ ಅದನ್ನು ಬದಲಾಯಿಸಲು ಹೋದರೆ ಅಲ್ಲಿ ಅನೇಕ ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಈ 10 ಆಜ್ಞೆಗಳಲ್ಲಿ ಮೊದಲ 4 ಆಜ್ಞೆಗಳನ್ನು ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ ಯಾರನ್ನು ನಾವು ಆರಾಧಿಸಬೇಕು, ಹೇಗೆ ಆರಾಧಿಸಬೇಕು, ಯಾಕೆ ಆರಾಧಿಸಬೇಕು, ಯಾವಾಗ ಆರಾಧಿಸಬೇಕು ಎಂಬುದಾಗಿ ದೇವರು ತಿಳಿಸುವಂತವರಾಗಿದ್ದಾರೆ. ಮೊದಲನೇ ಆಜ್ಞೆ ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ವಿಮೋಚನಕಾಂಡ 2:2 ನಾವು ಗಮನಿಸುವುದಾದರೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ. ಯಾಕೆ ದೇವರು ಹೇಳುವವರಾಗಿದ್ದಾರೆ? ಯಾಕೆಂದರೆ ನಾನೇ ನಿಮ್ಮ ಸೃಷ್ಟಿಕರ್ತನು, ಹಾಗಾಗಿ ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಎರಡನೇದಾಗಿ ಯಾವ ವಿಗ್ರಹಗಳನ್ನು ಮೂರ್ತಿಗಳನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೆ? ಯಾಕೆಂದರೆ ಆತನೇ ನಮ್ಮ ಸೃಷ್ಟಿಕರ್ತನು, ಬೇರೆ ಯಾವುದು ಸಹ ನಮ್ಮನ್ನು ಸೃಷ್ಟಿ ಮಾಡಿಲ್ಲ, ಎಲ್ಲವೂ ಸಹ ಆತನಿಂದಲೇ ಸೃಷ್ಟಿಯಾಯಿತು. ಹಾಗಾಗಿ ನಾನೇ ನಿಮ್ಮ ಸೃಷ್ಟಿಕರ್ತನು, ಹಾಗಾಗಿ ಬೇರೆ ಯಾರನ್ನು ಸಹ ನೀವು ಆರಾಧಿಸಬೇಡ್ರಿ, ನನ್ನನ್ನು ಆರಾಧಿಸಿರಿ ಎಂಬುದಾಗಿ ದೇವರು ಕರೀತಕ್ಕಂಥವನಾಗಿದ್ದಾನೆ. ಮೂರನೇದಾಗಿ ನನ್ನ ನಾಮವನ್ನು ಅಯೋಗ್ಯಕಾರಕ್ಕೆ ಎತ್ತಬಾರದು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೆ? ಯಾಕೆಂದರೆ ಆತನ ನಾಮ ಪರಿಶುದ್ಧವಾದಂಥ ನಾಮ, ಆತನು ಪರಿಶುದ್ಧವುಳ್ಳಂಥ ದೇವರು. ಅದಕ್ಕೋಸ್ಕರವೇ ನಾವು ಪರಿಶುದ್ಧರಾಗಿದ್ದು ಪರಿಶುದ್ಧರನ್ನು ಆರಾಧಿಸಲು ದೇವರು ಕರೀತಕ್ಕಂಥವನಾಗಿದ್ದಾನೆ. ಆತನ ಗುಣ ಪರಿಶುದ್ಧವಾದಂತಹ ಗುಣವಾಗಿದೆ. ನಾಲ್ಕನೇದಾಗಿ ಅತಿ ಮುಖ್ಯವಾದಂತಹ ಒಂದು ಆಜ್ಞೆ ಏನೆಂದರೆ ಸಬ್ಬತ್ತಿನವನ್ನ ಪರಿಶುದ್ಧವಾಗಿ ಇಡಲು ಜ್ಞಾಪಕ ಮಾಡಿಕೊ. ಯಾಕೆ? ಯಾಕೆಂದರೆ ವಿಮೋಚನಕಾಂಡ 20:11 ನಾವು ಓದುವುದಾದರೆ ದೇವರ ವಾಕ್ಯದಲ್ಲಿ ಬಹಳ ಚೆನ್ನಾಗಿ ತಿಳಿಸ್ತಕ್ಕಂಥದ್ದಾಗಿದೆ. 6 ದಿನಗಳಲ್ಲಿ ಕರ್ತನು ಆಕಾಶವನ್ನ, ಭೂಮಿಯನ್ನ, ಸಮುದ್ರವನ್ನ, ಅವುಗಳಲ್ಲಿ ಇರುಗಳೆಲ್ಲವನ್ನು ಉಂಟು ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದ್ದರಿಂದ ಕರ್ತನು ಸಬ್ಬತ್ ದಿನವನ್ನ ಆಶೀರ್ವದಿಸಿ ಅದನ್ನು ಪರಿಶುದ್ಧಪಡಿಸಿದನು. ಹೌದು ಪ್ರಿಯ ಕೇಳುಗರೆ, 4ನೇ ಹಾಗೆ ಸೃಷ್ಟಿಯ ವಿಚಾರವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. 6 ದಿನಗಳಲ್ಲಿ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದನು. ಇಲ್ಲೂ ಸಹ ಪ್ರಕಟಣೆ ಪುಸ್ತಕ 14:7 ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದನು ಎಂಬುದಾಗಿ. ಹಾಗಾಗಿ ವಿಮೋಚನಕಾಂಡ 20:11, ಪ್ರಕಟಣೆ ಪುಸ್ತಕ 14:7 ಎರಡೂ ಸಹ ಆರಾಧಿಸುವಾಗಿ ಕರೀತಕ್ಕಂಥದ್ದಾಗಿದೆ. ಯಾವ ದಿನದಲ್ಲಿ? ಸಬ್ಬತ್ತಿನದಲ್ಲಿ. ಹಾಗಾದರೆ ಸಬ್ಬತ್ತಿನ ಯಾವ ದಿನ? ಸಬ್ಬತ್ ದಿನ 7ನೇ ದಿನ, ಅದು ಶನಿವಾರ. ಆಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತೆವರಾಗಿದ್ದೇವೆ. ಆರು ದಿನಗಳಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿ ಆದಿಕಾಂಡ ಪುಸ್ತಕ ಎರಡನೇ ಅಧ್ಯಾಯ ಒಂದರಿಂದ ಮೂರರ ತನಕ ನಾವು ಓದುವುದಾದರೆ ದೇವರು ಆ ದಿನದಲ್ಲಿ ಪರಿಶುದ್ಧಪಡಿಸಿದನು, ಆ ದಿನವನ್ನು ವಿಶ್ರಾಂತಿ ತೆಗೆದುಕೊಂಡನು, ಆ ದಿನವನ್ನು ಆಶೀರ್ವದಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಒಂದು ವರ್ಷಕ್ಕೆ 365 ದಿನಗಳು ಎಂಬುದಾಗಿ ನಾವು ಹೇಳ್ತಕ್ಕಂಥವರಾಗಿದ್ದೇವೆ. ಹೇಗೆ ಭೂಮಿ ಸೂರ್ಯನನ್ನ ಸೃಷ್ಟಿಕೊಂಡು ಬರುವುದಕ್ಕೆ 365 ದಿನಗಳು ಎಂಬುದಾಗಿ ನಾವು ಎನ್ನಿಸ್ತಕ್ಕಂಥವರಾಗಿದ್ದೇವೆ. ಒಂದು ತಿಂಗಳಿಗೆ 30 ದಿನಗಳು ಎಂಬುದಾಗಿ ಒಂದು ಅಮಾವಾಸ್ಯದಿಂದ ಇನ್ನೊಂದು ಅಮಾವಾಸ್ಯೆಗೆ ಹೇಳ್ತಕ್ಕಂಥವರಾಗಿದ್ದೇವೆ. ಆದರೆ ಒಂದು ವಾರಕ್ಕೆ 7 ದಿನ ಎಂಬುದು ಯಾರು ಮಾಡಿದ್ದು? ಒಂದು ವಾರಕ್ಕೆ 7 ದಿನ ಎಂಬುದು ಸೃಷ್ಟಿಕರ್ತನಾದಂಥ ದೇವರ ನಿಯಮವೇ ಆಗಿದೆ ಎಂಬುದನ್ನು ಇದರ ಮುಖಾಂತರವಾಗಿ ನಾವು ತಿಳಿದುಕೊಳ್ಳುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರು ನಮ್ಮನ್ನು ಕರೆಯತಕ್ಕಂಥವರಾಗಿದ್ದಾರೆ. ದೇವರು ಯಾರು? ದೇವರು ನಮ್ಮ ಸೃಷ್ಟಿಕರ್ತ. ನಮ್ಮ ಸೃಷ್ಟಿಕರ್ತ ಆತನು ಎಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ ಎನ್ನುವುದನ್ನು ಈ ಒಂದು ಆಜ್ಞೆಯನ್ನು ಕೈಗೊಳ್ಳುವುದರ ಮುಖಾಂತರವಾಗಿ ನಾವು ಸಾರ್ತಕ್ಕಂಥವರಾಗಿದ್ದೇವೆ. ಇದು ಗುರುತಾಗಿದೆ, ದೇವರು ನನ್ನನ್ನು ಸೃಷ್ಟಿ ಮಾಡಿದ್ದಾನೆ ಎನ್ನುವುದನ್ನು ಗುರುತಾಗಿದೆ. ಅದಕ್ಕೋಸ್ಕರವೇ ಈ ಆಜ್ಞೆಯನ್ನು ನೀಡಿದಂತಹ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಲೂಕನು ಬರೆದ ಪುಸ್ತಕ 4:16 ವಚನವನ್ನು ಓದಬೇಕಾದರೆ ಅಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಏನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಯೇಸು ಸ್ವಾಮಿ ಸಬ್ಬತ್ತಿನದಲ್ಲಿ ವಾಡಿಕೆ ಮುಖಾಂತರ ವಾಡಿಕೆ ಪ್ರಕಾರವಾಗಿ ಆಲಯಕ್ಕೆ ಹೋದನು ಎಂಬುದಾಗಿ. ಯೇಸು ಸ್ವಾಮಿ ಸೃಷ್ಟಿಕರ್ತನೇ ಹೋದನು, ಅಪೋಸ್ತಲರು ಕೈಗೊಂಡರು. ಆದರೆ ಈ ಸಬ್ಬತ್ತು ಹೇಗೆ ಬದಲಾಯಿತು ಎನ್ನುವುದಕ್ಕೆ ದಾನಿಯೇಲನ ಪುಸ್ತಕ 7:25 ವಚನದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಅವನು ಮಹೋನ್ನತನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಮಾತುಗಳನ್ನಾಡಿ ಪರಿಶುದ್ಧರನ್ನು ಬಾಧಿಸಿ ಕಾಲ ನಿಯಮಗಳನ್ನು ಬದಲಾಯಿಸುವುದಕ್ಕೆ ಯೋಚಿಸಿದನು. ಮತ್ತು ಕಾಲವು ನಿಯಮವು ವಿಭಾಗಿಸುವ ತನಕ ಅವರು ಅವನ ಕೈವಶಕ್ಕೆ ಒಪ್ಪಿಸಿಕೊಟ್ಟರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದಾನಿಯೇಲನ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರುವ ಈ ಚಿಕ್ಕ ಕೊಂಬು ಅಂದರೆ ಯುರೋಪಿಯನ್ ಖಂಡದಲ್ಲಿರುವಂತಹ ಒಂದು ಚಿಕ್ಕ ರಾಜ್ಯ, ಅದು ಇಟಲಿಯಲ್ಲಿ ಒಂದು ಚಿಕ್ಕ ರಾಜ್ಯ ಯಾವುದೆಂದರೆ ಅದು ಪೋಪ್ ಮಾರ್ಗದ ವ್ಯಾಟಿಕನ್ ಪಟ್ಟಣವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಪೋಪ್ ಮಾರ್ಗ ಕಥೋಲಿಕ ಸಭೆಯನ್ನು ಅದು ಸೂಚಿಸ್ತಕ್ಕಂಥದ್ದಾಗಿದೆ. ಎಂದರೆ ಕಥೋಲಿಕ ಸಭೆಯ ಕಾಲ ನಿಯಮಗಳ ಬದಲಾವಣೆ ಮಾಡಿತು ಎಂದರೆ ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವೇ? ಹೌದು ಪ್ರಿಯರೇ. ಹೇಗೆಂದರೆ, ದೇವರ 10 ಆಜ್ಞೆಗಳಲ್ಲಿ ಕಾಲ ಬಗ್ಗೆ ಅಂದರೆ ಸಮಯದ ಬಗ್ಗೆ ಮಾತನಾಡುವ ಆಜ್ಞೆ ಆಗಿದೆ. ಯಾವುದೆಂದರೆ 4 ಆಜ್ಞೆ. ಆ 4 ಆಜ್ಞೆಯಲ್ಲಿ ಯಾವ ದಿನ ನಾವು ಸೃಷ್ಟಿಕರ್ತನನ್ನು ಆರಾಧಿಸಬೇಕೆಂಬುದಾಗಿ ದೇವರು ಹೇಳ್ತಕ್ಕಂಥವನಾಗಿದ್ದಾನೆ. 7 ದಿನ, ಅದು ಸಬ್ಬತ್ತಿನ ಶನಿವಾರ. ಈ ಸಬ್ಬತ್ತಿನ ಶನಿವಾರವನ್ನು ಕಥೋಲಿಕ ಸಭೆ ಮೊಟ್ಟ ಮೊದಲನೇ ಬಾರಿಗೆ ಭಾನುವಾರಕ್ಕೆ ಬದಲಾಯಿಸಿದರು ತಮ್ಮ ಅಧಿಕಾರದ ಮುಖಾಂತರವಾಗಿ. ಅವರೇ ಹೇಳುವಂಥವರಾಗಿದ್ದಾರೆ, ಆತರನಾದಂತಹ ಅಧಿಕಾರವಿಲ್ಲದಿದ್ದರೆ ಸಬ್ಬತ್ತನ್ನು ಶನಿವಾರದಿಂದ ಭಾನುವಾರಕ್ಕೆ ಈ ಬದಲಾವಣೆ ಸತ್ಯವೇಧದಲ್ಲಿ ಆಧಾರವಿಲ್ಲ ಎಂಬುದಾಗಿ ಅವರೇ ಹೇಳುವಂಥವರಾಗಿದ್ದಾರೆ. ಹಾಗಾದರೆ ಈ ಕಟ್ಟಳೆ ಯಾವಾಗ ಬದಲಾಯಿಸಲ್ಪಟ್ಟಿತು? ಈ ಕಟ್ಟಳೆಯನ್ನು ಶನಿವಾರದಿಂದ ಭಾನುವಾರಕ್ಕೆ ಹೇಗೆ ಬದಲಾಯಿಸಲಾಗಿತ್ತು ಎಂಬುದಾಗಿ ಕಥೋಲಿಕ ಸಭೆ ತನ್ನ ಒಂದು ಪುಸ್ತಕದಲ್ಲಿ ಹೇಳ್ತಕ್ಕಂಥದ್ದಾಗಿದೆ. ದ ಕನ್ವರ್ಟ್ ಕ್ಯಾಟಗಿಸಮ್ page 50, ಅದರಲ್ಲಿ ನೀವು ಹೋಗಿ ನೋಡಬೇಕಾದ್ರೆ ನಾವು ಶನಿವಾರಕ್ಕೆ ಬದಲಾಗಿ ಭಾನುವಾರವನ್ನು ಆಚರಿಸುತ್ತೇವೆ. ಯಾಕೆಂದರೆ ಕ್ರಿಸ್ತ ಸಕ 364 ನಡೆದಂತಹ ಲವೋದಿಕೆ ಒಕ್ಕೂಟದಲ್ಲಿ ಶನಿವಾರ ಪರಿಶುದ್ಧತೆಯನ್ನು ಭಾನುವಾರಕ್ಕೆ ಕಥೋಲಿಕ ಸಭೆ ತನ್ನ ಅಧಿಕಾರದಿಂದ ಬದಲಾಯಿಸಿತು ಎಂಬುದಾಗಿ ಅವರೇ ಒಪ್ಪಿಕೊಳ್ಳುವಂಥವರಾಗಿದ್ದಾರೆ. ಹಾಗಾದರೆ ಪ್ರೊಟೆಸ್ಟೆಂಟರು ಏನು ಹೇಳ್ತಕ್ಕಂಥವರಾಗಿದ್ದಾರೆ, ಕಾಂಗ್ರೆಗೇಷನಲಿಸ್ಟ್ ಅವರು ಏನು ಹೇಳ್ತಕ್ಕಂಥವರಾಗಿದ್ದಾರೆ ಅಂದರೆ, ನಾವು ಭಾನುವಾರವನ್ನು ಎಷ್ಟೇ ಕಟ್ಟುನಿಟ್ಟಾಗಿ ಅಥವಾ ಭಯಭಕ್ತಿಯಿಂದ ಕಳೆದರೂ ನಾವು ಸಬ್ಬತ್ತಿನವನ್ನು ಆಚರಿಸುತ್ತಿಲ್ಲ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಇನ್ನು ಮೆಥಡಿಸ್ಟರು, ಲೂಥರನರು ಮತ್ತು ಇನ್ನೂ ಅನೇಕ ಎಪಿಸ್ಕೋಪಲ್ ಚರ್ಚ್, ಆಂಗ್ಲಿಕನ್ ಚರ್ಚ್ ಇವೆಲ್ಲವೂ ಸಹ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅವರೆಲ್ಲರೂ ಸಹ ಸಬ್ಬತ್ತಿನ ಶನಿವಾರವೇ, ಅದು ಯಾವುದೇ ರೀತಿಯಲ್ಲಿ ಬದಲಾವಣೆ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದರೆ ಯಾಕೆ ನೀವು ಭಾನುವಾರವನ್ನು ಆಚರಣೆ ಮಾಡ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ನಾವು ಕೇಳುವಾಗ ಅವರು ಹೇಳ್ತಕ್ಕಂಥವರಾಗಿದ್ದಾರೆ, ನಾವು ಕ್ರಿಸ್ತನ ಪುನರುತ್ಥಾನ ದಿನವನ್ನು ಕೈಗೊಳ್ಳುತ್ತೇವೆ ಎಂಬುದಾಗಿ. ಆದರೆ ಕ್ರಿಸ್ತನು ಅಪೋಸ್ತಲರಿಗೂ ಅಥವಾ ತಾನೇ ಈ ರೀತಿಯಾದಂತಹ ಒಂದು ಅಧಿಕಾರವನ್ನು ಯಾವ ಸಭೆಗೂ ಸಹ ನೀಡಿಲ್ಲ. ಆದರೆ ಕಥೋಲಿಕ ಸಭೆ ಇದನ್ನು ಬದಲಾಯಿಸುವುದರ ಮೂಲಕವಾಗಿ ಇಡೀ ಎಲ್ಲ ಜನರಿಗೂ ಸಹ ತನ್ನ ಬತ್ತು ಬರ್ತಕ್ಕಂಥ ದಾಕ್ಷರಸವನ್ನು ಕುಡಿಸಿದ್ದಾಳೆ. ಅದನ್ನು ಮುಂದಿನ ಒಂದು ದಿನಗಳಲ್ಲಿ ನಾವು ಕಲಿಯುವಂಥವರಾಗಿದ್ದೇವೆ. ಅವರು ಭಾನುವಾರವನ್ನು ಆಚರಿಸುವುದರ ಮೂಲಕವಾಗಿ ಕಥೋಲಿಕ ಸಭೆಯನ್ನ ಪ್ರೊಟೆಸ್ಟೆಂಟರು ಸಹ ಹಿಂಬಾಲಿಸುವಂಥವರಾಗಿದ್ದಾರೆ. ಅದಕ್ಕೋಸ್ಕರ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮಾರ್ಕನು ಬರೆದ ಸುವಾರ್ತೆ 7:7-9 ತನಕ ನಾವು ಓದುವುದಾದರೆ, ಮನುಷ್ಯನ ಕಟ್ಟಣೆಗಳನ್ನು ಕೈಗೊಳ್ಳುವುದು ನನ್ನನ್ನು ಆರಾಧಿಸುವುದು ವ್ಯರ್ಥ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಪೊಸ್ತಲರ ಕೃತ್ಯಗಳು 5:29 ವಚನವನ್ನು ನೋಡಬೇಕಾದರೆ, ಮನುಷ್ಯರಿಗಿಂತ ದೇವರಿಗೆ ವಿಧೇಯರಾಗುವುದು ಎಚ್ಚಲ್ವೋ ಎಂಬುದಾಗಿ ಪೇತ್ರನು ಹೇಳ್ತಕ್ಕಂಥನಾಗಿದ್ದಾನೆ. ಆದರೆ ಈ ಜನಗಳು ದೇವರಿಗಿಂತ ಹೆಚ್ಚಾಗಿ ಮನುಷ್ಯರಿಗೆ ವಿಧೇಯರಾಗಿ ಸೃಷ್ಟಿಯ ಗುರುತಾಗಿರ್ತಕ್ಕಂಥ ಸಬ್ಬತ್ ದಿನವನ್ನು ಆರಾಧಿಸುವುದನ್ನು ಬಿಟ್ಟು ಸೃಷ್ಟಿಯ ಬೇರೆ ಒಂದು ದಿನವನ್ನು ಆರಾಧಿಸುವಂತರಾಗಿದ್ದಾರೆ. ಮನುಷ್ಯನು ಹೇಳುವಂತಹ ದಿನವನ್ನು ಅವರು ಆರಾಧಿಸುವಂತವರಾಗಿದ್ದಾರೆ. ಎಲ್ಲರೂ ಸಹ ಈ ವಿಕಾಸ ತತ್ವದ ಮೂಲಕವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸೃಷ್ಟಿಯನ್ನು ಆರಾಧಿಸಲು ಸೈತಾನನ ಒಂದು ಆತನ ಕಾರ್ಯಕ್ಕೆ ಒಳಗಾಗಿದ್ದಾರೆ ಎಂಬುದನ್ನು ಇದರ ಮುಖಾಂತರವಾಗಿ ನಾವು ನೋಡಬಹುದಾಗಿದೆ. ಆದ್ದರಿಂದ ಪ್ರಿಯ ಕೇಳುಗರೆ, ದೇವರು ಕರೀತಕ್ಕಂಥನಾಗಿದ್ದಾನೆ, ಈ ಕೊನೆಯ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಆರಾಧಿಸಿರಿ. ಅಂದರೆ ಸಬ್ಬತ್ತಿನ ಏಳನೇ ದಿನ ಅದು ದೇವರ ದಿನ, ಆ ದಿನದಲ್ಲಿ ಆರಾಧಿಸಿರಿ ಎಂಬುದಾಗಿ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ದೇವರು ಕರೀತಕ್ಕಂಥರಾಗಿದ್ದಾರೆ. ಯಾಕೆಂದರೆ ಲೋಕ ಮರೆತು ಬಿಟ್ಟಿದೆ ಅದನ್ನು. ದೇವರು ಈ ಒಂದು ಅಧ್ಯಾಯದ ಮುಖಾಂತರವಾಗಿ ಎಚ್ಚರಿಕೆ ಪಡಿಸಿ ನಮ್ಮನ್ನು ಕರೀತಕ್ಕಂಥರಾಗಿದ್ದಾರೆ. ಯಾಕೆಂದರೆ ಈ ಸಬ್ಬತ್ ಆದಿಯಲ್ಲಿ ಆದಾಮ ಹಾವಳಿಗೂ ಕೊಡಲ್ಪಟ್ಟಿತು, ಇದು ಪರಲೋಕದಲ್ಲೂ ಸಹ ಇರತಕ್ಕಂಥದ್ದಾಗಿದೆ ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯ 23ನೇ ವಚನ ತಿಳಿಸತಕ್ಕಂಥದ್ದಾಗಿದೆ. ಅಂದರೆ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಪರಲೋಕದ ಪ್ರಾರ್ಥನೆಯಲ್ಲಿ ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲೂ ನೆರವೇರಲಿ ಎಂಬುದಾಗಿ ದೇವರು ಹೇಳುವಾಗ ಪರಲೋಕದಲ್ಲಿ ಸಬ್ಬತ್ತಿದೆ ಎಂದರೆ ನಾವು ಪರಲೋಕಕ್ಕೆ ಬಾಧ್ಯಸ್ಥರು, ಪರಲೋಕಕ್ಕೆ ಹೋಗ್ತಕ್ಕಂಥ ಜನಗಳು ಎಂದರೆ ಖಂಡಿತವಾಗಿಯೂ ಸಹ ಈ ಲೋಕದಲ್ಲಿ ನಾವು ಆರಾಧಿಸಬೇಕಲ್ಲವೇ? ಹೌದು ಪ್ರಿಯ ಕೇಳುಗರೆ, ಒಂದು ವೇಳೆ ನೀವು ಮೊದಲನೇ ಸಾರಿ ಇದನ್ನು ಕೇಳ್ತಿರಬಹುದು, ನಿಮ್ಮ ಸತ್ಯವೇದವನ್ನು ಮತ್ತೊಂದು ಸಾರಿ ಓದಿ ಪರಿಶೀಲಿಸಿ ಸಬ್ಬತ್ತಿನ ಯಾವುದು ಎಂಬುದಾಗಿ ನೀವು ಅರಿತುಕೊಳ್ಳಿರಿ. ನೀವು ಸಬ್ಬತ್ತಿನ ಶನಿವಾರ ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೀವು ಅರಿತುಕೊಳ್ಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಹೌದು ಸ್ವಾಮಿ, ಸಬ್ಬತ್ತಿನ ಅದು ಏಳನೇ ದಿನ, ನಿನ್ನ ಆರಾಧನೆಗೆ ನೀನು ಕೊಟ್ಟಿರ್ತಕ್ಕಂಥ ದಿನ, ಬನ್ನಿರಿ, ಆತನು ಸೃಷ್ಟಿಗೆ ಗುರುತಾಗಿರ್ತಕ್ಕಂತಹ ಸಬ್ಬತ್ತಿನದಲ್ಲಿ ಆರಾಧಿಸೋಣ ಎಂಬುದಾಗಿ ನೀನು ಎಚ್ಚರಿಕೆ ಶಬ್ದವನ್ನು ಈ ಲೋಕದಲ್ಲಿ ಕೊನೆಯದಾಗಿ ಕೊಡ್ತಕ್ಕಂಥ ದೇವರಾಗಿದೆಯೇ ಸ್ವಾಮಿ? ಯಾರೆಲ್ಲ ಇದನ್ನು ಕೇಳಿ ಅರ್ಥ ಮಾಡಿಕೊಂಡು ಹೌದು ಏಳನೇ ದಿನ ಸಬ್ಬತ್ತಿನ ಎಂಬುದಾಗಿ ಅರಿತುಕೊಳ್ತಕ್ಕಂಥವರಾಗಿದ್ದಾರೋ ಅವರ ಹೃದಯಗಳಲ್ಲಿ ನೀನು ಮಾತನಾಡು. ಆ ನಿಮಿತ್ತವಾಗಿ ಅವರು ಸಹ ಸಬ್ಬತ್ತಿನವನ್ನು ಕೈಗೊಂಡು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿ ನೆರವೇರಲಿ ಎಂಬುದಾಗಿ ಹೇಳುವಾಗ ಪರಲೋಕದಲ್ಲಿಯೂ ಸಹ ಆ ಸಬ್ಬತ್ ಆಚರಿಸಲ್ಪಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡಿದವಾಗ ಈ ಲೋಕದಲ್ಲಿಯೂ ಸಹ ನಾವು ಆಚರಿಸಿ ಪರಲೋಕದ ಮಕ್ಕಳಾಗುವಾಗೆ ನಮಗೆ ಸಹಾಯ ಮಾಡು. ಆ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಮಾತನಾಡು, ಬದಲಾಯಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೆಳೆಯುವಂತಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.